ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 25/1/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಆಕ್ಟಿವ್ ಆದಂತಹ ವಿದ್ಯಾರ್ಥಿಗಳಾಗಿ ಒಳ್ಳೆಯ ಮಾರ್ಕ್ಸ್ ಅನ್ನು ತೆಗೆದುಕೊಂಡು ಪಾಸ್ ಆಗುವಂತಹ ಪುರುಷಾರ್ಥವನ್ನು ಮಾಡಿ, ಅಂದರೆ ಬಹಳಷ್ಟು ಚುರುಕಾದಂತಹ ವಿದ್ಯಾರ್ಥಿಗಳಾಗಿ ಒಳ್ಳೆಯ ಮಾರ್ಕ್ಸ್ ಅನ್ನು ತೆಗೆದುಕೊಂಡು ಪಾಸ್ ಆಗುವಂತಹ ಪುರುಷಾರ್ಥವನ್ನು ಮಾಡಿ ಎಂದು ಸುಸ್ತಾದಂತಹ ವಿದ್ಯಾರ್ಥಿಗಳಾಗಬೇಡಿ. ಯಾರಿಗೆ ಇಡೀ ದಿನ ಮಿತ್ರ ಸಂಬಂಧಿಗಳ ನೆನಪು ಬರುತ್ತದೆಯೋ ಅವರೇ ಸುಸ್ತಾದಂತಹ ವಿದ್ಯಾರ್ಥಿಗಳಾಗಿದ್ದಾರೆ. ಇಂದಿನ ಪ್ರಶ್ನೆಯಾಗಿದೆ, ಸಂಗಮ ಯುಗದಲ್ಲಿ ಎಲ್ಲರಿಗಿಂತ ಜಾಸ್ತಿ ಅದೃಷ್ಟವಂತರು ಎಂದು ಯಾರಿಗೆ ಕರೆಯಲಾಗುತ್ತದೆ? ಉತ್ತರ, ಯಾರು ತಮ್ಮ ತನು ಮನ ಧನ ಸರ್ವಸ್ವವನ್ನು ಸಫಲ ಮಾಡಿದ್ದಾರೋ ಅಥವಾ ಯಾರು ಸರ್ವಸ್ವವನ್ನು ಸಫಲ ಮಾಡುತ್ತಿದ್ದಾರೋ ಅವರೇ ಅದೃಷ್ಟವಂತರಾಗಿದ್ದಾರೆ. ಕೆಲವರು ಬಹಳಷ್ಟು ಜಿಪುಣರಾಗಿರುತ್ತಾರೆ. ಜಿಪುಣರನ್ನು ನೋಡಿ ಇವರ ಅದೃಷ್ಟದಲ್ಲೇ ಇಲ್ಲ ಎಂದು ಅರ್ಥ ಮಾಡಿಕೊಳ್ಳಲಾಗುತ್ತದೆ. ವಿನಾಶ ಸಮ್ಮುಖದಲ್ಲಿದೆ ಅನ್ನುವ ಮಾತನ್ನು ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ವಿನಾಶ ಸಮ್ಮುಖದಲ್ಲಿದೆ ಅಂದ ಮೇಲೆ ನಾನು ವಿನಾಶ ಆಗುವುದಕ್ಕಿಂತ ಮೊದಲೇ ಸ್ವಲ್ಪ ಏನಾದರೂ ಪುಣ್ಯವನ್ನು ಮಾಡಬೇಕು, ಅಂದರೆ ಸ್ವಲ್ಪವಾದರೂ ಸರ್ವಸ್ವವನ್ನು ಸಫಲ ಮಾಡಿಕೊಳ್ಳಬೇಕು ಎಂದು ಜಿಪುಣರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅದೃಷ್ಟವಂತ ಮಕ್ಕಳು ತಿಳಿದುಕೊಳ್ಳುತ್ತಾರೆ, ಈಗ ಪರಮಾತ್ಮ ತಂದೆ ಸಮ್ಮುಖಕ್ಕೆ ಬಂದಿದ್ದಾರೆ, ನಾವು ನಮ್ಮ ಸರ್ವಸ್ವವನ್ನು ಸಫಲ ಮಾಡಬೇಕು. ಸಾಹಸವನ್ನು ಇಟ್ಟುಕೊಂಡು ಅನೇಕರ ಭಾಗ್ಯವನ್ನು ರೂಪಿಸಲು ನಿಮಿತ್ತರಾಗಿ ಬಿಡಬೇಕು. ಇಂದಿನ ಗೀತೆಯಾಗಿದೆ, ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ. ಓಂ ಶಾಂತಿ. ಇಲ್ಲಿ ಮಕ್ಕಳಾದ ನೀವು ಅದೃಷ್ಟವನ್ನು ಬೆಳಗಿಸಿಕೊಳ್ಳುತ್ತಿದ್ದೀರಾ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ. ಪುನಃ ಹೇಳುತ್ತಾರೆ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ಅನ್ನುವುದು ಭಗವಾನ್ ವಾಚ್ ಆಗಿದೆ ಎಂದು. ಈಗ ಕೃಷ್ಣ ಭಗವಾನ್ ವಾಚ್ ಅಂತೂ ಆಗಲು ಸಾಧ್ಯ ಇಲ್ಲ. ಶ್ರೀಕೃಷ್ಣ ಆಗುವುದು ನಮ್ಮ ಗುರಿ ಉದ್ದೇಶ ಆಗಿದೆ. ಪುನಃ ಶಿವ ಭಗವಾನ್ ವಾಚ್ ಆಗಿದೆ, ನಾನು ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ ಎಂದು ಪರಮಾತ್ಮ ಶಿವ ತಂದೆ ತಿಳಿಸುತ್ತಾರೆ. ಅಂದ ಮೇಲೆ ಮೊದಲು ಅವಶ್ಯವಾಗಿ ಶ್ರೀಕೃಷ್ಣ ರಾಜಕುಮಾರ ಆಗುತ್ತಾರೆ. ಇನ್ನು ಶ್ರೀಕೃಷ್ಣ ಭಗವಾನ್ ವಾಚ್ ಎಂದು ಕರೆಯಲು ಸಾಧ್ಯ ಇಲ್ಲ. ಶ್ರೀಕೃಷ್ಣ ಆಗುವುದು ಮಕ್ಕಳಾದ ನಿಮ್ಮ ಗುರಿ ಉದ್ದೇಶ ಆಗಿದೆ. ಇದು ಪಾಠಶಾಲೆ ಆಗಿದೆ. ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ. ನೀವೆಲ್ಲರೂ ರಾಜಕುಮಾರ ಮತ್ತು ರಾಜಕುಮಾರಿಯರಾಗುತ್ತೀರಾ, ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈ ಬ್ರಹ್ಮಾ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ, ಅದರಲ್ಲೂ ಬ್ರಹ್ಮಾ ತಂದೆಯ ಅಂತಿಮ ಸಮಯದಲ್ಲಿ ನಾನು ಈ ಬ್ರಹ್ಮಾ ತಂದೆಗೆ ಈ ಜ್ಞಾನವನ್ನು ತಿಳಿಸುತ್ತೇನೆ. ಪುನಃ ಶ್ರೀಕೃಷ್ಣ ಆಗುವುದಕ್ಕೋಸ್ಕರ ಬ್ರಹ್ಮಾ ತಂದೆಗೆ ಶಿವತಂದೆಯ ಮೂಲಕ ಈ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಈ ಪಾಠಶಾಲೆಯ ಟೀಚರ್ ಶಿವತಂದೆಯಾಗಿದ್ದಾರೆ. ಶ್ರೀಕೃಷ್ಣ ಈ ಪಾಠಶಾಲೆಯ ಟೀಚರ್ ಅಲ್ಲ, ಶಿವತಂದೆ ದೈವಿ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಮಕ್ಕಳಾದ ನೀವು ಹೇಳುತ್ತೀರಾ, ಅದೃಷ್ಟವನ್ನು ಬೆಳಗಿಸಿಕೊಳ್ಳುವುದಕ್ಕೋಸ್ಕರ ನಾವು ಬಂದಿದ್ದೇವೆ ಎಂದು. ನಾನು ಪರಂಪಿತಾ ಪರಮಾತ್ಮ ತಂದೆಯ ಮೂಲಕ ಈಗ ನನ್ನ ಅದೃಷ್ಟವನ್ನು ಬೆಳಗಿಸಿಕೊಳ್ಳಲು ಬಂದಿದ್ದೇನೆ ಅನ್ನುವುದು ಆತ್ಮಕ್ಕೆ ಗೊತ್ತಿದೆ. ಇದು ರಾಜಕುಮಾರ ಮತ್ತು ರಾಜಕುಮಾರಿ ಆಗುವಂತಹ ಅದೃಷ್ಟ ಆಗಿದೆ. ಇದು ರಾಜಯೋಗ ಆಗಿದೆ. ಶಿವತಂದೆಯ ಮೂಲಕ ಮೊಟ್ಟ ಮೊದಲು ಸ್ವರ್ಗದ ಎರಡು ಎಲೆಯಾದಂತಹ ರಾಧಾಕೃಷ್ಣರು ಹುಟ್ಟುತ್ತಾರೆ. ಅಂದ ಮೇಲೆ ಇಲ್ಲಿ ಎಷ್ಟೆಲ್ಲಾ ಚಿತ್ರವನ್ನು ನಿರ್ಮಾಣ ಮಾಡಲಾಗಿದೆಯೋ ಆ ಎಲ್ಲಾ ಚಿತ್ರಗಳು ಸರಿಯಾದ ಚಿತ್ರ ಆಗಿದೆ. ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಇದೆಲ್ಲ ಬಹಳ ಒಳ್ಳೆಯ ಚಿತ್ರ ಆಗಿದೆ. ಗೀತಾ ಜ್ಞಾನದ ಮೂಲಕ ಅದೃಷ್ಟ ರೂಪಿತ ಆಗುತ್ತದೆ. ಮೊದಲು ನಮ್ಮ ಅದೃಷ್ಟ ಬೆಳಗಿತ್ತು, ಪುನಃ ನಮ್ಮ ಅದೃಷ್ಟ ಈಗ ಕೆಟ್ಟು ಹೋಗಿದೆ. ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ನೀವು ಸಂಪೂರ್ಣ ತಮೋ ಪ್ರಧಾನರು, ಬಡವರು ಆಗಿಬಿಟ್ಟಿದ್ದೀರಾ. ಈಗ ಪುನಃ ನೀವು ರಾಜಕುಮಾರರಾಗಬೇಕು. ಮೊದಲು ಅವಶ್ಯವಾಗಿ ಈ ರಾಧಾಕೃಷ್ಣರು ರಾಜಕುಮಾರ ರಾಜಕುಮಾರಿ ಆಗುತ್ತಾರೆ. ಪುನಃ ಇವರ ರಾಜ್ಯದಾನಿ ನಡೆಯುತ್ತದೆ. ಅಂದ ಮೇಲೆ ಸತ್ಯಯುಗದಲ್ಲಿ ಕೇವಲ ಒಬ್ಬರಷ್ಟೇ ರಾಜಕುಮಾರ ಅಥವಾ ರಾಜಕುಮಾರಿ ಆಗಿರುವುದಿಲ್ಲ. ಅಂದರೆ ಸತ್ಯಯುಗದಲ್ಲಿ ಕೇವಲ ಒಬ್ಬ ರಾಜಾರಾಣಿ ಅಷ್ಟೇ ಇರುವುದಿಲ್ಲ. ಸ್ವಯಂ ವರದ ನಂತರ ರಾಧಾಕೃಷ್ಣರೇ ಪುನಃ ಲಕ್ಷ್ಮೀ ನಾರಾಯಣರಾಗುತ್ತಾರೆ. ನರನಿಂದ ರಾಜಕುಮಾರ ಆಗುವುದು ಅಥವಾ ನರನಿಂದ ನಾರಾಯಣ ಆಗುವುದು ಅನ್ನುವ ಮಾತು ಒಂದೇ ಮಾತಾಗಿದೆ. ಈಗ ಮಕ್ಕಳಿಗೆ ಗೊತ್ತಿದೆ, ಈ ಲಕ್ಷ್ಮೀ ನಾರಾಯಣರು ಸ್ವರ್ಗಕ್ಕೆ ಮಾಲೀಕರಾಗಿದ್ದರು. ಅವಶ್ಯವಾಗಿ ಸಂಗಮ ಯುಗದಲ್ಲೇ ಸ್ವರ್ಗದ ಸ್ಥಾಪನೆ ಆಗಿರಬೇಕು. ಆದ್ದರಿಂದ ಸಂಗಮ ಯುಗಕ್ಕೆ ಪುರುಷೋತ್ತಮ ಯುಗ ಎಂದು ಕರೆಯಲಾಗುತ್ತದೆ. ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ನಡೆಯುತ್ತಿದೆ. ಇನ್ನು ಉಳಿದ ಎಲ್ಲಾ ಧರ್ಮಗಳು ವಿನಾಶ ಆಗುತ್ತದೆ. ಸತ್ಯಯುಗದಲ್ಲಿ ಅವಶ್ಯವಾಗಿ ಒಂದೇ ಧರ್ಮ ಇತ್ತು. ಸತ್ಯಯುಗದ ಆ ಇತಿಹಾಸ ಮತ್ತು ಭೂಗೋಳ ಪುನಃ ಪುನರಾವರ್ತನೆಯಾಗುತ್ತದೆ, ಪುನಃ ಸ್ವರ್ಗ ಸ್ಥಾಪನೆ ಆಗುತ್ತದೆ. ಸತ್ಯಯುಗದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು, ಸತ್ಯಯುಗ ಸ್ವರ್ಗ ಆಗಿತ್ತು. ಈಗ ಈ ಜಗತ್ತು ಸ್ಮಶಾನ ಆಗಿದೆ, ಎಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಭಸ್ಮ ಆಗಿ ಬಿಟ್ಟಿದ್ದಾರೆ. ಸತ್ಯಯುಗದಲ್ಲಿ ನೀವೆಲ್ಲರೂ ಮಹಲನ್ನು ನಿರ್ಮಾಣ ಮಾಡುತ್ತೀರಾ. ಸತ್ಯಯುಗಕ್ಕೆ ಹೋಗಿ ನೀವು ಮಹಲನ್ನು ನಿರ್ಮಾಣ ಮಾಡುತ್ತೀರಾ. ಭೂಮಿಯ ಒಳಗಡೆಯಿಂದ ಚಿನ್ನದ ದ್ವಾರಿಕೆ ಅಥವಾ ಚಿನ್ನದ ಲಂಕೆ ಮೇಲೆ ಬರುತ್ತದೆ ಎಂದು ಎಂದೂ ತಿಳಿದುಕೊಳ್ಳಬೇಡಿ. ಭೂಮಿಯ ಒಳಗಡೆ ದ್ವಾರಿಕಾ ಇರಬಹುದು, ಆದರೆ ಲಂಕೆ ಇರಲು ಸಾಧ್ಯ ಇಲ್ಲ. ರಾಮರಾಜ್ಯಕ್ಕೆ ಚಿನ್ನದ ಯುಗ ಎಂದು ಕರೆಯಲಾಗುತ್ತದೆ. ಯಾವುದು ಸತ್ಯವಾದ ಚಿನ್ನ ಆಗಿತ್ತೋ ಆ ಸತ್ಯವಾದ ಚಿನ್ನವನ್ನು ಎಲ್ಲರೂ ಲೂಟಿ ಮಾಡಿಕೊಂಡು ಹೋಗಿದ್ದಾರೆ. ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ, ಭಾರತ ದೇಶ ಬಹಳಷ್ಟು ಶ್ರೀಮಂತ ದೇಶ ಆಗಿತ್ತು, ಭಾರತ ದೇಶ ಧನವಂತ ದೇಶ ಆಗಿತ್ತು, ಈಗ ಭಾರತ ದೇಶ ಕಂಗಾಲಾಗಿದೆ. ಭಾರತ ದೇಶ ಕಂಗಾಲಾಗಿದೆ ಅನ್ನುವ ಮಾತನ್ನು ಬರೆಯುವುದರಲ್ಲಿ ಯಾವ ತಪ್ಪು ಇಲ್ಲ. ಸತ್ಯಯುಗದಲ್ಲಿ ಒಂದೇ ಧರ್ಮ ಇತ್ತು ಅನ್ನುವುದನ್ನು ನೀವು ಎಲ್ಲರಿಗೂ ತಿಳಿಸಬಹುದು. ಸತ್ಯಯುಗದಲ್ಲಿ ಬೇರೆ ಯಾವ ಧರ್ಮವೂ ಇರಲು ಸಾಧ್ಯ ಇಲ್ಲ. ಕೆಲವರು ಹೇಳುತ್ತಾರೆ, ಸತ್ಯಯುಗದಲ್ಲಿ ಕೇವಲ ದೇವತೆಗಳಷ್ಟೇ ಇರಲು ಹೇಗೆ ಸಾಧ್ಯ ಎಂದು. ಏಕೆಂದರೆ ಕಲಿಯುಗದಲ್ಲಿ ಅನೇಕ ಪ್ರಕಾರದ ಮತ ಮತಾಂತರ ಇದೆ. ಒಬ್ಬರ ಮತದಂತೆ ಕಲಿಯುಗದಲ್ಲಿ ಇನ್ನೊಬ್ಬರ ಮತ ಇರಲು ಸಾಧ್ಯ ಇಲ್ಲ. ಇದು ಎಷ್ಟೊಂದು ಅದ್ಭುತವಾದ ಮಾತಾಗಿದೆ. ಎಷ್ಟೊಂದು ಜನ ಪಾತ್ರಧಾರಿಗಳಿದ್ದಾರೆ. ಈಗ ಸ್ವರ್ಗ ಸ್ಥಾಪನೆ ಆಗುತ್ತಾ ಇದೆ. ನೀವೀಗ ಸ್ವರ್ಗದ ನಿವಾಸಿಗಳಾಗುತ್ತೀರಾ. ನಿಮಗೆ ಸದಾ ನಾನು ಸ್ವರ್ಗದ ನಿವಾಸಿಯಾಗುತ್ತೇನೆ ಅನ್ನುವ ಮಾತು ನೆನಪಿನಲ್ಲಿ ಇರಬೇಕು. ನಾನು ಸ್ವರ್ಗದ ನಿವಾಸಿಯಾಗುತ್ತಿದ್ದೇನೆ ಅನ್ನುವ ಮಾತು ನೆನಪಿನಲ್ಲಿ ಇದ್ದರೆ ನೀವು ಸದಾ ಹರ್ಷಿತ ಮುಖಿಗಳಾಗಿ ಇರುತ್ತೀರಾ. ಇಲ್ಲಿ ಮಕ್ಕಳಾದ ನಿಮಗೆ ಬಹಳಷ್ಟು ಖುಷಿ ಇರಬೇಕು. ನಿಮ್ಮ ಗುರಿ ಉದ್ದೇಶ ಬಹಳಷ್ಟು ಶ್ರೇಷ್ಠ ಆಗಿದೆ. ನಾವು ಮನುಷ್ಯರಿಂದ ದೇವತೆಗಳಾಗುತ್ತೇವೆ ಅಥವಾ ನಾವು ಸ್ವರ್ಗದ ನಿವಾಸಿಗಳಾಗುತ್ತೇವೆ. ಬ್ರಾಹ್ಮಣ ಆತ್ಮರಾದ ನಿಮಗೆ ಗೊತ್ತಿದೆ, ಈಗ ಸ್ವರ್ಗ ಸ್ಥಾಪನೆ ಆಗುತ್ತಿದೆ. ಸ್ವರ್ಗ ಸ್ಥಾಪನೆ ಆಗುತ್ತಿದೆ ಅನ್ನುವ ಮಾತನ್ನು ನಾವು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಆದರೆ ಮಾಯೆ ಗಳಿಗೆಗಳಿಗೆಗೂ ಸ್ವರ್ಗ ಸ್ಥಾಪನೆ ಆಗುತ್ತಿದೆ ಅನ್ನುವುದನ್ನು ಮರೆಸಿಬಿಡುತ್ತದೆ. ಅದೃಷ್ಟದಲ್ಲಿ ಇಲ್ಲ ಅಂದರೆ ಮಕ್ಕಳು ಸ್ವಯಂ ಸುಧಾರಣೆ ಮಾಡಿಕೊಳ್ಳುವುದೇ ಇಲ್ಲ. ಸುಳ್ಳನ್ನು ಹೇಳುವಂತಹ ಅಭ್ಯಾಸ ಅರ್ಧಾಕಲ್ಪದಿಂದ ಪಕ್ಕ ಆಗಿಬಿಟ್ಟಿದೆ. ಆ ಸುಳ್ಳನ್ನು ಹೇಳುವಂತಹ ಅಭ್ಯಾಸ ಸಮಾಪ್ತಿಯಾಗುವುದೇ ಇಲ್ಲ. ಸುಳ್ಳನ್ನೇ ಖಜಾನೆ ಎಂದು ತಿಳಿದುಕೊಂಡು ಸುಳ್ಳನ್ನು ತಮ್ಮ ಬಳಿ ಇಟ್ಟುಕೊಂಡಿದ್ದಾರೆ. ಸುಳ್ಳನ್ನು ಹೇಳುವುದನ್ನು ಬಿಡುವುದೇ ಇಲ್ಲ. ಅಂಥವರನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ, ಇವರ ಅದೃಷ್ಟವೇ ಈ ರೀತಿ ಇದೆ. ಇಂಥವರು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ. ಯಾವಾಗ ಎಲ್ಲಾ ವಸ್ತುಗಳ ಬಗ್ಗೆ ಇರುವಂತಹ ಮಮತ್ವ ಸಂಪೂರ್ಣ ಸಮಾಪ್ತಿಯಾಗುತ್ತದೆಯೋ ಆಗ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಲು ಸಾಧ್ಯ. ಸಂಪೂರ್ಣ ಜಗತ್ತಿನ ಬಗ್ಗೆ ನಿಮಗೆ ವೈರಾಗ್ಯ ಇರಬೇಕು. ಮಿತ್ರ ಸಂಬಂಧಿ ಮುಂತಾದವರನ್ನು ನೋಡುತ್ತಿದ್ದರೂ ಕೂಡ ನೀವು ನೋಡದಂತೆ ಇರಬೇಕು. ನಿಮಗೆ ಗೊತ್ತಿದೆ, ಎಲ್ಲರೂ ನರಕದ ನಿವಾಸಿಗಳಾಗಿದ್ದಾರೆ, ಎಲ್ಲರೂ ಸ್ಮಶಾನದ ನಿವಾಸಿಗಳಾಗಿದ್ದಾರೆ. ಈಗ ಎಲ್ಲವೂ ಸಮಾಪ್ತಿಯಾಗುತ್ತದೆ. ನಾವೀಗ ವಾಪಸ್ ಮನೆಗೆ ಹೋಗಬೇಕು. ಆದ್ದರಿಂದ ಸುಖಧಾಮ ಮತ್ತು ಶಾಂತಿಧಾಮವನ್ನು ನಾವು ನೆನಪು ಮಾಡುತ್ತೇವೆ. ನಾವು ನಿನ್ನೆ ಸ್ವರ್ಗದ ನಿವಾಸಿಗಳಾಗಿದ್ದೆವು. ನಿನ್ನೆ ನಾವು ಸ್ವರ್ಗದಲ್ಲಿ ರಾಜ್ಯವನ್ನು ಆಳುತ್ತಿದ್ದೆವು. ಇಂದು ಆ ರಾಜ್ಯವನ್ನು ಕಳೆದುಕೊಂಡಿದ್ದೇವೆ. ಪುನಃ ನಾವೇ ರಾಜ್ಯವನ್ನು ಪಡೆದುಕೊಳ್ಳುತ್ತೇವೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ತಲೆಯನ್ನು ಬಾಗಿಸಿ ನಮಸ್ಕಾರ ಮಾಡಬೇಕಾಗುತ್ತದೆ ಮತ್ತು ಎಷ್ಟೊಂದು ಹಣವನ್ನು ವ್ಯರ್ಥವಾಗಿ ಹಾಳು ಮಾಡಬೇಕಾಗುತ್ತದೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ. ಭಕ್ತರು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನಿಂತು ಕೂಗುತ್ತಿರುತ್ತಾರೆ, ಆದರೆ ಭಕ್ತಿಯಿಂದ ಏನೂ ಕೂಡ ಸಿಗುವುದಿಲ್ಲ. ಆತ್ಮ ಸ್ವಯಂ ಕೂಗಿ ಕರೆಯುತ್ತದೆ, ಓ ಪರಮಾತ್ಮ ತಂದೆ, ಓ ಬಾಬಾ ಬನ್ನಿ ಎಂದು. ಪರಮಾತ್ಮ ತಂದೆ, ನೀವು ಬಂದು ನಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ಎಲ್ಲರೂ ಕರೆಯುತ್ತಾರೆ. ಅದರಲ್ಲೂ ಯಾವಾಗ ಅಂತ್ಯದಲ್ಲಿ ದುಃಖ ಬಹಳಷ್ಟು ಜಾಸ್ತಿಯಾಗುತ್ತದೆಯೋ ಆಗ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ನೀವೀಗ ನೋಡುತ್ತಿದ್ದೀರಾ, ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗಲೇಬೇಕು. ಇದು ನಮ್ಮೆಲ್ಲರ ಅಂತಿಮ ಜನ್ಮ ಆಗಿದೆ. ಈ ಅಂತಿಮ ಜನ್ಮದಲ್ಲಿ ನಿಮಗೆ ಸಂಪೂರ್ಣ ಜ್ಞಾನ ಪ್ರಾಪ್ತಿಯಾಗಿದೆ. ಜ್ಞಾನವನ್ನು ಸಂಪೂರ್ಣವಾಗಿ ಧಾರಣೆ ಮಾಡಿಕೊಳ್ಳಬೇಕು. ಇದ್ದಕ್ಕಿದ್ದಂತೆ ಅಚಾನಕ್ಕಾಗಿ ಭೂಕಂಪ ಮುಂತಾದದ್ದು ನಡೆಯುತ್ತದೆ. ಹಿಂದೂಸ್ತಾನ ಮತ್ತು ಪಾಕಿಸ್ತಾನದ ವಿಭಜನೆಯ ಸಮಯದಲ್ಲಿ ಎಷ್ಟೋ ಜನ ಸತ್ತು ಹೋದರು. ಈಗ ಮಕ್ಕಳಾದ ನೀವು ಆದಿಯಿಂದ ಹಿಡಿದು ಅಂತ್ಯದವರೆಗಿನ ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಈಗ ನಿಮಗೆ ಆದಿಯಿಂದ ಹಿಡಿದು ಅಂತ್ಯದವರೆಗೆ ಸಂಪೂರ್ಣ ಜ್ಞಾನ ಗೊತ್ತಾಗಿದೆ. ಇನ್ನು ಎಷ್ಟು ಜ್ಞಾನ ಉಳಿದುಕೊಂಡಿದೆಯೋ ಆ ಜ್ಞಾನ ಕೂಡ ನಿಮಗೆ ಗೊತ್ತಾಗುತ್ತಾ ಹೋಗುತ್ತದೆ. ಕೇವಲ ಒಂದು ಸೋಮನಾಥನ ಮಂದಿರದಲ್ಲಷ್ಟೇ ಚಿನ್ನ ಇರುವುದಿಲ್ಲ. ಅಂದರೆ ಸೋಮನಾಥನ ಮಂದಿರದ ಜೊತೆಗೆ ಇನ್ನೂ ಅನೇಕ ಮಹಲ್ನಲ್ಲಿ ಅನೇಕ ಮಂದಿರದಲ್ಲಿ ಬಹಳಷ್ಟು ಚಿನ್ನ ಇತ್ತು. ನಂತರ ಆ ಚಿನ್ನ ಏನಾಗುತ್ತದೆ? ಆ ಚಿನ್ನ ಮಾಯಾಗಿ ಎಲ್ಲಿಗೆ ಹೋಯಿತು? ಭೂಕಂಪ ಆದಾಗ ಎಲ್ಲಾ ಚಿನ್ನ ಭೂಮಿಯ ಒಳಗಡೆ ಹೋಗುತ್ತದೆ, ಪುನಃ ಅದು ಹೊರಗಡೆ ಬರುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ. ಅದು ಭೂಮಿಯ ಒಳಗಡೆಯೇ ಸಂಪೂರ್ಣ ಸಮಾಪ್ತಿಯಾಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ನಂತರ ಏನಾಗುತ್ತದೆ? ಮುಂದೆ ಹೋದಂತೆ ನಿಮಗೆ ಎಲ್ಲಾ ಮಾತಿನ ಬಗ್ಗೆ ಗೊತ್ತಾಗುತ್ತದೆ. ಚಿನ್ನದ ದ್ವಾರಿಕೆ ಭೂಮಿಯ ಒಳಗಡೆ ಹೋಗಿದೆ ಎಂದು ಹೇಳುತ್ತಾರೆ. ನೀವೀಗ ಹೇಳುತ್ತೀರಾ, ನಾಟಕದ ಚಕ್ರಕ್ಕನುಸಾರವಾಗಿ ಚಿನ್ನದ ದ್ವಾರಿಕೆ ಭೂಮಿಯ ಒಳಗಡೆ ಕೆಳಗಡೆ ಹೋಗಿದೆ ಅಂದ ಮೇಲೆ ಚಕ್ರ ತಿರುಗುತ್ತಾ ಹೋದಾಗ ಪುನಃ ಆ ದ್ವಾರಿಕೆ ಮೇಲೆ ಬರುತ್ತದೆ. ಅಂದ ಮೇಲೆ ಪುನಃ ನಾವು ಸ್ವರ್ಗವನ್ನು ನಿರ್ಮಾಣ ಮಾಡಲೇಬೇಕು. ಈ ನಾಟಕದ ಚಕ್ರದ ಜ್ಞಾನವನ್ನು ಬುದ್ಧಿಯಲ್ಲಿ ಸ್ಮರಣೆ ಮಾಡಿದಾಗ ಬಹಳಷ್ಟು ಖುಷಿ ಇರುತ್ತದೆ. ಈ ನಾಟಕ ಚಕ್ರದ ಜ್ಞಾನವನ್ನು ಬುದ್ಧಿಯಲ್ಲಿ ಸ್ಮರಣೆ ಮಾಡುತ್ತಾ ಬಹಳಷ್ಟು ಖುಷಿಯಲ್ಲಿ ಇರಬೇಕು. ಈ ಚಿತ್ರವನ್ನು ನೀವು ಸದಾ ಪಾಕೆಟ್ನಲ್ಲಿ ಇಟ್ಟುಕೊಳ್ಳಬೇಕು. ಈ ಬ್ಯಾಡ್ಜ್ ಬಹಳಷ್ಟು ಸೇವೆಗೆ ಯೋಗ್ಯ ಆಗಿದೆ. ಆದರೆ ಯಾರೂ ಕೂಡ ಬ್ಯಾಡ್ಜ್ನ ಮೂಲಕ ಅಷ್ಟೊಂದು ಸೇವೆಯನ್ನು ಮಾಡುತ್ತಿಲ್ಲ. ಮಕ್ಕಳಾದ ನೀವು ಟ್ರೈನ್ನಲ್ಲಿ ಬಹಳಷ್ಟು ಸೇವೆಯನ್ನು ಮಾಡಬಹುದು. ಆದರೆ ಎಂದು ಮಕ್ಕಳು ಇಂತಹ ಸಮಾಚಾರವನ್ನು ಬರೆಯುವುದೇ ಇಲ್ಲ. ಟ್ರೈನ್ನಲ್ಲಿ ನೀವು ಯಾವ ಪ್ರಕಾರದ ಸೇವೆಯನ್ನು ಮಾಡಿದಿರಿ ಅನ್ನುವ ಸಮಾಚಾರವನ್ನು ನೀವು ಪರಮಾತ್ಮ ತಂದೆಗೆ ಬರೆದು ಕಳಿಸುವುದಿಲ್ಲ. ಟ್ರೈನ್ನ ಥರ್ಡ್ ಕ್ಲಾಸ್ ಬೋಗಿಯಲ್ಲಿ ನೀವು ಸೇವೆಯನ್ನು ಮಾಡಬಹುದು. ಕಲ್ಪದ ಮೊದಲು ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದರೋ ಈಗಲೂ ಅವರೇ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಕಲ್ಪದ ಮೊದಲು ಯಾರು ಮನುಷ್ಯರಿಂದ ದೇವತೆಯಾಗಿದ್ದರೋ ಈಗಲೂ ಅವರು ಮನುಷ್ಯರಿಂದ ದೇವತೆಯಾಗುತ್ತಾರೆ. ಮನುಷ್ಯರಿಂದ ದೇವತೆಯನ್ನಾಗಿ ಮಾಡಿದರು ಎಂದು ಗಾಯನ ಇದೆ. ಎಂದೂ ಕೂಡ ಮನುಷ್ಯರಿಂದ ಕ್ರಿಶ್ಚಿಯನ್ನರನ್ನಾಗಿ ಮಾಡಿದರು ಅಥವಾ ಮನುಷ್ಯರಿಂದ ಸಿಕ್ಕರನ್ನಾಗಿ ಮಾಡಿದರು ಎಂದು ಹೇಳುವುದಿಲ್ಲ. ಮನುಷ್ಯರಿಂದ ದೇವತೆಯಾದರು ಎಂದು ಹೇಳುತ್ತಾರೆ. ಅಂದರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗುತ್ತದೆ. ಇನ್ನು ಉಳಿದ ಎಲ್ಲಾ ಆತ್ಮರು ತಮ್ಮ ತಮ್ಮ ಧರ್ಮಕ್ಕೆ ವಾಪಸ್ ಹೋಗುತ್ತಾರೆ. ವೃಕ್ಷದಲ್ಲಿ ತೋರಿಸಲಾಗಿದೆ ಇಂತಿಂತಹ ಧರ್ಮ ಪುನಃ ಯಾವಾಗ ಸ್ಥಾಪನೆ ಆಗುತ್ತದೆ ಎಂದು. ದೇವತೆಗಳು ಹಿಂದೂಗಳಾಗಿ ಬಿಟ್ಟಿದ್ದಾರೆ. ಹಿಂದೂಗಳು ಪುನಃ ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೆ. ಪುನಃ ಅವರೆಲ್ಲರೂ ಅನ್ಯ ಧರ್ಮದಿಂದ ವಾಪಸ್ ಬರುತ್ತಾರೆ. ಅನೇಕರು ಅನ್ಯ ಧರ್ಮದಿಂದ ಪುನಃ ತಮ್ಮ ದೇವತಾ ಧರ್ಮಕ್ಕೆ ವಾಪಸ್ ಬರುತ್ತಾರೆ. ಯಾರು ತಮ್ಮ ಶ್ರೇಷ್ಠ ಧರ್ಮ ಮತ್ತು ಕರ್ಮವನ್ನು ತ್ಯಾಗ ಮಾಡಿ ಅನ್ಯ ಧರ್ಮಕ್ಕೆ ಹೋಗಿ ಸೇರಿಕೊಂಡಿದ್ದಾರೋ ಅವರೆಲ್ಲರೂ ವಾಪಸ್ ಬರುತ್ತಾರೆ. ಅಂತ್ಯದಲ್ಲಿ ಅವರು ಬಂದು ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಕೂಡ ಅವರು ಪ್ರಜೆಗಳಾಗುತ್ತಾರೆ. ದೇವಿ ದೇವತಾ ಧರ್ಮದಲ್ಲಿ ಎಲ್ಲರೂ ಬರಲು ಸಾಧ್ಯ ಇಲ್ಲ. ಎಲ್ಲರೂ ದೇವತಾ ಧರ್ಮದಲ್ಲಿ ಬರಲು ಸಾಧ್ಯ ಇಲ್ಲ. ಎಲ್ಲರೂ ತಮ್ಮ ತಮ್ಮ ಧರ್ಮದ ಸೆಕ್ಷನ್ಗೆ ಹೋಗುತ್ತಾರೆ. ನಿಮ್ಮ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನದ ಮಾತಿದೆ. ಜಗತ್ತಿನ ಜನ ಎಂತೆಂತಹ ಕಾರ್ಯವನ್ನು ಮಾಡುತ್ತಿರುತ್ತಾರೆ. ಆಹಾರ ಧಾನ್ಯಕ್ಕೋಸ್ಕರ ಎಷ್ಟೊಂದು ವ್ಯವಸ್ಥೆಯನ್ನು ಮಾಡುತ್ತಾರೆ. ಆಹಾರ ಧಾನ್ಯಕ್ಕೋಸ್ಕರ ದೊಡ್ಡ ದೊಡ್ಡ ಮಿಷನ್ ಅನ್ನು ಕೂಡ ಇಡುತ್ತಾರೆ. ಆದರೆ ಏನೂ ಲಾಭ ಆಗುವುದಿಲ್ಲ. ಸೃಷ್ಟಿಯಂತೂ ತಮೋ ಪ್ರಧಾನ ಆಗಲೇಬೇಕು. ಎಲ್ಲರೂ ಏಣಿಯನ್ನು ಇಳಿಯಲೇಬೇಕು. ನಾಟಕದಲ್ಲಿ ಏನು ಫಿಕ್ಸ್ ಆಗಿದೆಯೋ ಅದೇ ನಡೆಯುತ್ತಿರುತ್ತದೆ. ಪುನಃ ಹೊಸ ಜಗತ್ತು ಸ್ಥಾಪನೆ ಆಗಲೇಬೇಕು. ಯಾರೆಲ್ಲ ಈಗ ವಿಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದಾರೋ ಕೆಲವು ವರ್ಷದಲ್ಲಿ ಅವರು ಬಹಳಷ್ಟು ಬುದ್ಧಿವಂತರಾಗುತ್ತಾರೆ. ಅವರು ಬಹಳ ಒಳ್ಳೊಳ್ಳೆಯ ವಸ್ತುವನ್ನು ನಂತರ ನಿರ್ಮಾಣ ಮಾಡುತ್ತಾರೆ. ಈ ವಿಜ್ಞಾನ ಸತ್ಯುಗದಲ್ಲಿ ನಿಮಗೆ ಸುಖವನ್ನು ನೀಡುತ್ತದೆ. ಸತ್ಯುಗದಲ್ಲಿ ಸುಖವೇ ಸುಖ ಇರುತ್ತದೆ. ಈ ಕಲಿಯುಗದಲ್ಲಿ ಸುಖ ಬಹಳ ಕಡಿಮೆ ಇದೆ. ಕಲಿಯುಗದಲ್ಲಿ ದುಃಖ ಬಹಳ ಜಾಸ್ತಿ ಇದೆ. ಈ ವಿಜ್ಞಾನ ಹುಟ್ಟಿ ಎಷ್ಟು ವರ್ಷ ಆಗಿದೆ? ಮೊದಲು ಕರೆಂಟ್ ಇರಲಿಲ್ಲ, ಗ್ಯಾಸ್ ಮುಂತಾದದ್ದು ಇರಲಿಲ್ಲ. ಈಗ ನೋಡಿ ಜಗತ್ತಿನಲ್ಲಿ ಎಂತೆಂತಹ ವಸ್ತುಗಳು ನಿರ್ಮಾಣ ಆಗಿದೆ. ಇಲ್ಲಿ ವಿಜ್ಞಾನದ ಶಿಕ್ಷಣವನ್ನು ಕಲಿತಂತವರು ಸತ್ಯುಗಕ್ಕೆ ಬಂದು ತಮ್ಮ ಕಾರ್ಯವನ್ನು ಮಾಡುತ್ತಾರೆ. ಸತ್ಯುಗದಲ್ಲಿ ಬೇಗ ಬೇಗ ನಿಮ್ಮ ಕಾರ್ಯ ನಡೆಯುತ್ತದೆ. ನೋಡಿ ಈ ಕಲಿಯುಗದಲ್ಲಿ ಮನೆಯನ್ನು ಹೇಗೆ ನಿರ್ಮಾಣ ಮಾಡುತ್ತಾರೆ. ಮನೆಯನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಎಲ್ಲಾ ವಸ್ತುಗಳು ರೆಡಿಯಾಗಿ ಇರುತ್ತದೆ. ಅಂದರೆ ರೆಡಿಯಾದಂತಹ ವಸ್ತುಗಳೇ ಸಿಗುತ್ತದೆ. ಈ ಕಲಿಯುಗದಲ್ಲಿ ಎಷ್ಟೊಂದು ಅಂತಸ್ತಿನ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ. ಸತ್ಯುಗದಲ್ಲಿ ಈ ರೀತಿ ಅನೇಕ ಅಂತಸ್ತಿನ ಮಹಲ್ ಇರುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ. ಸತ್ಯುಗದಲ್ಲಿ ಪ್ರತಿಯೊಬ್ಬರ ಬಳಿ ತಮ್ಮದೇ ಆದಂತಹ ಗದ್ದೆ ಅಥವಾ ಹೊಲ ಇರುತ್ತದೆ. ಸತ್ಯುಗದಲ್ಲಿ ನೀವು ಟ್ಯಾಕ್ಸ್ ಮುಂತಾದದನ್ನು ಕಟ್ಟುವ ಅವಶ್ಯಕತೆ ಇಲ್ಲ. ಸತ್ಯುಗದಲ್ಲಿ ಎಂದೂ ಯಾರು ನಿಮಗೆ ಟ್ಯಾಕ್ಸ್ ಅನ್ನು ಹಾಕುವುದಿಲ್ಲ. ಸತ್ಯುಗದಲ್ಲಿ ಅಪಾರ ಧನ ಸಂಪತ್ತು ಇರುತ್ತದೆ. ಸತ್ಯುಗದಲ್ಲಿ ಬೇಕಾದಷ್ಟು ಜಮೀನು ಇರುತ್ತದೆ. ಸತ್ಯುಗದಲ್ಲಿ ನಿಮ್ಮ ಬಳಿ ಬಹಳಷ್ಟು ಭೂಮಿ ಇರುತ್ತದೆ. ಸತ್ಯುಗದಲ್ಲಿ ಎಲ್ಲಾ ನದಿಗಳು ಇರುತ್ತದೆ. ಆದರೆ ಸತ್ಯುಗದಲ್ಲಿ ಕೆರೆಗಳು ಇರುವುದಿಲ್ಲ. ನಂತರ ಭೂಮಿಯನ್ನು ಅಗೆದು ಕೆರೆಯನ್ನು ನಿರ್ಮಾಣ ಮಾಡುತ್ತಾರೆ. ಮಕ್ಕಳಿಗೆ ಆಂತರ್ಯದಲ್ಲಿ ಎಷ್ಟೊಂದು ಖುಷಿ ಇರಬೇಕು. ಈಗ ನಮಗೆ ಡಬಲ್ ಇಂಜಿನ್ ಪ್ರಾಪ್ತಿಯಾಗಿದೆ. ಟ್ರೈನ್ ಪರ್ವತದ ಮೇಲೆ ಹೋಗುವಾಗ ಟ್ರೈನ್ಗೆ ಡಬಲ್ ಇಂಜಿನ್ ಸಿಗುತ್ತದೆ. ಈಗ ಮಕ್ಕಳಾದ ನೀವು ನಿಮ್ಮ ಬೆರಳನ್ನು ಪರಮಾತ್ಮ ತಂದೆಯ ಕಾರ್ಯದಲ್ಲಿ ಸಹಯೋಗದ ರೂಪದಲ್ಲಿ ನೀಡುತ್ತೀರಾ. ನೀವು ಬಹಳ ಕಡಿಮೆ ಜನ ಇದ್ದೀರಾ. ನಿಮ್ಮ ಮಹಿಮೆಯ ಬಗ್ಗೆ ಗಾಯನ ಕೂಡ ಇದೆ. ನೀವು ಈಶ್ವರನ ಸೇವಾದಾರಿಯಾಗಿದ್ದೀರಾ ಅನ್ನುವುದು ನಿಮಗೆ ಗೊತ್ತಿದೆ. ಪರಮಾತ್ಮ ತಂದೆಯ ಶ್ರೀಮತದಂತೆ ನಾವು ಸೇವೆಯನ್ನು ಮಾಡುತ್ತಿದ್ದೇವೆ. ಪರಮಾತ್ಮ ತಂದೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ಬಂದಿದ್ದಾರೆ. ಒಂದು ಧರ್ಮದ ಸ್ಥಾಪನೆ ಅನೇಕ ಧರ್ಮದ ವಿನಾಶವನ್ನು ಮಾಡಿಸುತ್ತಾರೆ. ಇನ್ನು ಕೆಲವು ದಿನಗಳ ನಂತರ ಮುಂದೆ ಹೋದಂತೆ ನೀವೇ ನೋಡುತ್ತೀರಾ, ಜಗತ್ತಿನಲ್ಲಿ ಬಹಳಷ್ಟು ಗಲಾಟೆ ನಡೆಯುತ್ತದೆ. ಜಗಳವನ್ನು ಮಾಡಿ ಬಾಂಬ್ಸ್ ಅನ್ನು ಹಾಕಬಾರದು ಎಂದು ಈಗಲೇ ಎಲ್ಲರೂ ಭಯಪಡುತ್ತಿದ್ದಾರೆ. ವಿನಾಶದ ಕಿಡಿಯಂತೂ ಹತ್ತಿಕೊಳ್ಳುತ್ತಿರುತ್ತದೆ. ಗಳಿಗೆ ಗಳಿಗೆಗೂ ಪರಸ್ಪರ ಜಗಳವನ್ನು ಮಾಡುತ್ತಿರುತ್ತಾರೆ. ಮಕ್ಕಳಿಗೆ ಗೊತ್ತಿದೆ, ಹಳೆಯ ಜಗತ್ತು ಸಮಾಪ್ತಿಯಾಗಲೇಬೇಕು. ಪುನಃ ನಾವು ನಮ್ಮ ಮನೆಗೆ ವಾಪಸ್ ಹೋಗುತ್ತೇವೆ. ಈಗ 84 ಜನ್ಮದ ಚಕ್ರ ಪೂರ್ಣ ಆಗಿದೆ. ಎಲ್ಲರೂ ಒಟ್ಟಿಗೆ ವಾಪಸ್ ಮನೆಗೆ ಹೋಗುತ್ತಾರೆ. ನಿಮ್ಮಲ್ಲೂ ಕೂಡ ಕೆಲವರಿಗೆ ಮಾತ್ರ ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆಯ ನೆನಪಿರುತ್ತದೆ. ನಾಟಕದ ಅನುಸಾರ ಬಹಳಷ್ಟು ಉತ್ಸಾಹದಲ್ಲಿ ಇರುವಂತವರು ಮತ್ತು ಬಹಳಷ್ಟು ಸುಸ್ತಾದಂತಹ ಎರಡು ಪ್ರಕಾರದ ವಿದ್ಯಾರ್ಥಿಗಳು ಇದ್ದಾರೆ. ನಾಟಕದ ಅನುಸಾರ ಚುರುಕಾದಂತಹ ಆಕ್ಟಿವ್ ಆದಂತಹ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಮತ್ತು ಸುಸ್ತಾದಂತಹ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಆಕ್ಟಿವ್ ಆದಂತಹ ಚುರುಕಾದಂತಹ ವಿದ್ಯಾರ್ಥಿಗಳು ಒಳ್ಳೆಯ ಮಾರ್ಕ್ಸ್ ಅನ್ನು ಪಡೆದುಕೊಂಡು ಪಾಸ್ ಆಗುತ್ತಾರೆ. ಯಾರು ಸುಸ್ತಾದಂತಹ ವಿದ್ಯಾರ್ಥಿಗಳಿದ್ದಾರೋ ಅವರು ಇಡೀ ದಿನ ಜಗಳವನ್ನು ಮಾಡುತ್ತಿರುತ್ತಾರೆ, ಹೊಡೆದಾಡುತ್ತಿರುತ್ತಾರೆ. ಅಂಥವರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ. ಅಂಥವರಿಗೆ ಇಡೀ ದಿನ ಮಿತ್ರ ಸಂಬಂಧಿಗಳ ನೆನಪು ಬರುತ್ತಿರುತ್ತದೆ. ಎಲ್ಲವನ್ನೂ ಕೂಡ ನೀವು ಇಲ್ಲಿ ಮರೆಯಬೇಕು. ಈ ಜ್ಞಾನ ಮಾರ್ಗದಲ್ಲಿ ನೀವು ಎಲ್ಲವನ್ನೂ ಮರೆಯಬೇಕು. ನಾನು ಆತ್ಮ ಆಗಿದ್ದೇನೆ, ಈ ಶರೀರ ಅನ್ನುವಂತಹ ಬಾಲ ನೇತಾಡುತ್ತಿದೆ. ನಾನು ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡಾಗ ಈ ಶರೀರದಿಂದ ನಾನು ಮುಕ್ತ ಆಗುತ್ತೇನೆ. ನಾನು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಅನ್ನುವ ಚಿಂತೆ ಮಾತ್ರ ನನಗೆ ಇದೆ. ನಾವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡರೆ ಈ ಶರೀರ ಸಮಾಪ್ತಿಯಾಗಿ ಬಿಡುತ್ತದೆ. ನಾವೀಗ ಶ್ಯಾಮ ಇರುವಂತವರು ಸುಂದರರಾಗುತ್ತೇವೆ. ಸುಂದರರಾಗುವುದಕ್ಕೋಸ್ಕರ ಪರಿಶ್ರಮವನ್ನು ಪಡಬೇಕು. ಪ್ರದರ್ಶನದಲ್ಲಿ ನೋಡಿ, ಜನ ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಾರೆ. ಭೋಪಾಲ್ನ ಸಹೋದರ ಆದಂತಹ ಮಹೇಂದ್ರ ಬಾಯಿಜಿ ಎಷ್ಟೊಂದು ಸಾಹಸವನ್ನು ಮಾಡಿ ತೋರಿಸಿದ್ದಾರೆ. ಒಂಟಿಯಾಗಿ ಎಷ್ಟೊಂದು ಪರಿಶ್ರಮವನ್ನು ಪಟ್ಟು ಪ್ರದರ್ಶನವನ್ನು ನಡೆಸುತ್ತಿದ್ದರು. ಪರಿಶ್ರಮಕ್ಕೆ ಫಲ ಅಂತೂ ಅವಶ್ಯವಾಗಿ ಸಿಗುತ್ತದೆ. ಕೇವಲ ಒಬ್ಬರೇ ಎಷ್ಟೊಂದು ಚಮತ್ಕಾರವನ್ನು ಮಾಡಿದ್ದಾರೆ. ಒಬ್ಬರೇ ಎಷ್ಟೋ ಜನರ ಕಲ್ಯಾಣವನ್ನು ಮಾಡಿದ್ದಾರೆ. ಮಿತ್ರ ಸಂಬಂಧಿ ಮುಂತಾದವರ ಸಹಯೋಗದಿಂದ ಎಷ್ಟೊಂದು ಕಾರ್ಯವನ್ನು ಮಾಡಿದ್ದಾರೆ, ಚಮತ್ಕಾರವನ್ನು ಮಾಡಿ ತೋರಿಸಿದ್ದಾರೆ. ಹಣ ಮುಂತಾದದ್ದನ್ನು ಈಶ್ವರನ ಕಾರ್ಯದಲ್ಲಿ ತೊಡಗಿಸಿ ಎಂದು ಮಿತ್ರ ಸಂಬಂಧಿಗಳಿಗೆ ತಿಳಿಸಿದ್ದಾರೆ. ಹಣವನ್ನು ಇಟ್ಟುಕೊಂಡು ಏನನ್ನು ಮಾಡುತ್ತೀರಾ, ಎಲ್ಲವೂ ಸಮಾಪ್ತಿಯಾಗುತ್ತದೆ ಎಂದು ಮಿತ್ರ ಸಂಬಂಧಿಗಳಿಗೆ ತಿಳಿಸಿದ್ದಾರೆ. ಸಾಹಸದಿಂದ ಸೆಂಟರ್ ಅನ್ನು ತೆರೆದಿದ್ದಾರೆ. ಅನೇಕರ ಭಾಗ್ಯವನ್ನು ರೂಪಿಸಿದ್ದಾರೆ. ಈ ರೀತಿ 5 ಜನ ಅಥವಾ 7 ಜನ ಮಕ್ಕಳು ಈಶ್ವರ ತಂದೆಗೆ ಮಕ್ಕಳಾಗಿ ಹುಟ್ಟಿದರೆ ಎಷ್ಟೊಂದು ಸೇವೆ ನಡೆಯುತ್ತದೆ. ಕೆಲವರು ಬಹಳಷ್ಟು ಜಿಪುಣರಾಗಿರುತ್ತಾರೆ. ಅಂಥವರನ್ನು ನೋಡಿ ಅರ್ಥ ಮಾಡಿಕೊಳ್ಳಲಾಗುತ್ತದೆ ಇವರ ಅದೃಷ್ಟದಲ್ಲೇ ಇಲ್ಲ ಎಂದು. ವಿನಾಶ ಸಮ್ಮುಖದಲ್ಲಿ ಇದೆ ಅನ್ನುವ ಮಾತನ್ನೂ ಕೂಡ ತಿಳಿದುಕೊಂಡಿಲ್ಲ. ವಿನಾಶ ಆಗುವುದಕ್ಕಿಂತ ಮೊದಲೇ ನಾನು ಏನನ್ನಾದರೂ ಮಾಡಬೇಕು ಅನ್ನುವ ಮಾತನ್ನು ತಿಳಿದುಕೊಂಡಿಲ್ಲ. ವರ್ತಮಾನ ಸಮಯದಲ್ಲಿ ಮನುಷ್ಯರು ಏನೆಲ್ಲಾ ದಾನವನ್ನು ಮಾಡುತ್ತಿದ್ದಾರೋ ಈಶ್ವರನ ಹೆಸರಿನಲ್ಲಿ ದಾನವನ್ನು ಮಾಡುತ್ತಾರೆ. ಆದರೆ ಅವರಿಗೆ ಏನೂ ಪ್ರಾಪ್ತಿ ಸಿಗುವುದಿಲ್ಲ. ಈಗ ಇಲ್ಲಿ ಈಶ್ವರ ತಂದೆ ಸ್ವರ್ಗದ ರಾಜ್ಯಭಾಗ್ಯವನ್ನು ನೀಡುವುದಕ್ಕೋಸ್ಕರ ಬಂದಿದ್ದಾರೆ. ದಾನ ಪುಣ್ಯವನ್ನು ಮಾಡುವಂತವರಿಗೆ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ. ಸಂಗಮ ಯುಗದಲ್ಲಿ ಯಾರು ತಮ್ಮ ತನು ಮನ ಧನ ಸರ್ವಸ್ವವನ್ನು ಸಫಲ ಮಾಡಿಕೊಂಡಿದ್ದಾರೋ ಅಥವಾ ಸರ್ವಸ್ವವನ್ನು ಸಫಲ ಮಾಡಿಕೊಳ್ಳುತ್ತಿದ್ದಾರೋ ಅವರೇ ಅದೃಷ್ಟವಂತರಾಗಿದ್ದಾರೆ. ಆದರೆ ಯಾರ ಅದೃಷ್ಟದಲ್ಲಿ ಇಲ್ಲವೋ ಅವರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ. ನಿಮಗೆ ಗೊತ್ತಿದೆ, ಅವರೂ ಕೂಡ ಬ್ರಾಹ್ಮಣರಾಗಿದ್ದಾರೆ, ನಾವೂ ಕೂಡ ಬ್ರಾಹ್ಮಣರಾಗಿದ್ದೇವೆ. ನಾವು ಪ್ರಜಾಪಿತ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿಯರಾಗಿದ್ದೇವೆ. ಇಷ್ಟೆಲ್ಲಾ ಜನ ಬ್ರಾಹ್ಮಣರಿದ್ದಾರೆ. ಜಗತ್ತಿನಲ್ಲಿ ಎಷ್ಟು ಜನ ಬ್ರಾಹ್ಮಣರಿದ್ದಾರೋ ಅವರೆಲ್ಲರೂ ಮುಖವಂಶಾವಳಿಗಳಾಗಿದ್ದಾರೆ. ನೀವು ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀರಾ. ಶಿವಜಯಂತಿಯನ್ನು ಸಂಗಮ ಯುಗದಲ್ಲೇ ಆಚರಣೆ ಮಾಡಲಾಗುತ್ತದೆ. ಸಂಗಮ ಯುಗದಲ್ಲೇ ಶಿವಜಯಂತಿ ನಡೆಯುತ್ತದೆ. ಸ್ವರ್ಗವನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಈಗ ಮನ್ಮನಾಭವ ಅನ್ನುವ ಮಂತ್ರವನ್ನು ನೀಡುತ್ತಾರೆ. ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನೀವು ಪವಿತ್ರರಾಗಿ ಪವಿತ್ರ ಜಗತ್ತಿಗೆ ಮಾಲೀಕರಾಗುತ್ತೀರಾ. ಈ ರೀತಿ ಯುಕ್ತಿಯಿಂದ ಪಾಂಪ್ಲೆಂಟ್ ಅನ್ನು ಪ್ರಿಂಟ್ ಮಾಡಿಸಬೇಕು. ಜಗತ್ತಿನಲ್ಲಿ ಬಹಳಷ್ಟು ಜನ ಸಾಯುತ್ತಿರುತ್ತಾರೆ. ಎಲ್ಲಾದರೂ ಯಾರಾದರೂ ಸತ್ತರೆ ಸತ್ತಂತಹ ಸ್ಥಾನಕ್ಕೆ ಹೋಗಿ ಈ ಪಾಂಪ್ಲೆಂಟ್ ಅನ್ನು ಹಂಚಬೇಕು. ಯಾವಾಗ ಪರಮಾತ್ಮ ತಂದೆ ಬರುತ್ತಾರೋ ಆಗ ಈ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ, ಮತ್ತು ಹಳೆಯ ಜಗತ್ತಿನ ವಿನಾಶದ ನಂತರ ಸ್ವರ್ಗದ ಬಾಗಿಲು ತೆರೆಯುತ್ತದೆ. ಒಂದು ವೇಳೆ ಯಾರಾದರೂ ಸುಖಧಾಮಕ್ಕೆ ಹೋಗಬೇಕು ಎಂದು ಬಯಸಿದರೆ ಮನ್ಮನಾಭವ ಅನ್ನುವ ಈ ಮಂತ್ರವನ್ನು ಧಾರಣೆ ಮಾಡಿಕೊಳ್ಳಿ. ಸುಖಧಾಮಕ್ಕೆ ಹೋಗುವುದಕ್ಕೋಸ್ಕರ ಬೇಕಾದಂತಹ ಮಂತ್ರ ಮನ್ಮನಾಭವ ಅನ್ನುವ ಮಂತ್ರ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ರೀತಿ ರಸವುಳ್ಳಂತಹ ಪಾಂಪ್ಲೆಂಟ್ ಅನ್ನು ಪ್ರಿಂಟ್ ಮಾಡಿಸಿರಬೇಕು. ಆ ಪಾಂಪ್ಲೆಂಟ್ ಎಲ್ಲರ ಬಳಿ ಇರಬೇಕು. ಸ್ಮಶಾನದಲ್ಲೂ ನೀವು ಪಾಂಪ್ಲೆಂಟ್ ಅನ್ನು ಹಂಚಬಹುದು. ಮಕ್ಕಳಿಗೆ ಸೇವೆಯನ್ನು ಮಾಡುವ ಆಸಕ್ತಿ ಇರಬೇಕು. ಸೇವೆಯನ್ನು ಮಾಡುವಂತಹ ಯುಕ್ತಿಯನ್ನು ಪರಮಾತ್ಮ ತಂದೆ ಬಹಳಷ್ಟು ತಿಳಿಸುತ್ತಾರೆ. ನೀವೀಗ ಚೆನ್ನಾಗಿ ಈ ಜ್ಞಾನದ ಪಾಯಿಂಟ್ ಅನ್ನು ಬರೆಯಬೇಕು. ಗುರಿ ಉದ್ದೇಶದ ಬಗ್ಗೆ ಬರೆಯಲಾಗಿದೆ. ಜ್ಞಾನವನ್ನು ತಿಳಿಸುವಂತಹ ಬಹಳ ಒಳ್ಳೆಯ ಯುಕ್ತಿ ನಿಮಗೆ ಗೊತ್ತಿರಬೇಕು. ಒಳ್ಳೆಯದು ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಈ ಶರೀರ ಅನ್ನುವ ಬಾಲವನ್ನು ಮರೆಯಬೇಕು. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾವ ಮಿತ್ರ ಸಂಬಂಧಿ ಮುಂತಾದವರನ್ನು ನೆನಪು ಮಾಡಬಾರದು. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾವ ಮಿತ್ರ ಸಂಬಂಧಿಗಳ ನೆನಪು ಕೂಡ ನಿಮಗೆ ಬರಬಾರದು. ಈ ಮಾತಿನಲ್ಲೇ ನೀವು ಪರಿಶ್ರಮವನ್ನು ಪಡಬೇಕು. ಸೆಕೆಂಡ್ ಪಾಯಿಂಟ್, ಶ್ರೀಮತಕ್ಕನುಸಾರವಾಗಿ ಈಶ್ವರನ ಸೇವಾದಾರಿಗಳಾಗಬೇಕು. ತನು, ಮನ, ಧನ ಎಲ್ಲವನ್ನೂ ಸಫಲ ಮಾಡಿಕೊಂಡು ತಮ್ಮ ಶ್ರೇಷ್ಠ ಭಾಗ್ಯವನ್ನು ರೂಪಿಸಿಕೊಳ್ಳಬೇಕು. ಇಂದಿನ ವರದಾನ ಆಗಿದೆ ಕರ್ಮ ಭೋಗ ಅನ್ನುವ ಪರಿಸ್ಥಿತಿಯ ಆಕರ್ಷಣೆಯನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ಸಂಪೂರ್ಣ ನಷ್ಟಮೋಹಿಗಳಾಗಿ ಇಲ್ಲಿಯವರೆಗೂ ಪ್ರಕೃತಿಯ ಮೂಲಕ ರಚಿಸಲ್ಪಟ್ಟಂತಹ ಅನೇಕ ಪರಿಸ್ಥಿತಿಗಳು ಸ್ವಲ್ಪಿಲ್ಲ ಸ್ವಲ್ಪ ನಮ್ಮ ಸ್ಥಿತಿಯನ್ನು ಆಕರ್ಷಣೆ ಮಾಡುತ್ತಿರುತ್ತದೆ. ಎಲ್ಲದಕ್ಕಿಂತ ಜಾಸ್ತಿ ನಮ್ಮ ದೇಹದ ಲೆಕ್ಕಾಚಾರ ಮತ್ತು ಉಳಿದುಕೊಂಡಿರುವಂತಹ ಕರ್ಮದ ಲೆಕ್ಕಾಚಾರದ ರೂಪದಲ್ಲಿ ಬರುವಂತಹ ಪರಿಸ್ಥಿತಿಗಳು ನಮ್ಮನ್ನು ತನ್ನ ಕಡೆ ಆಕರ್ಷಣೆ ಮಾಡುತ್ತದೆ. ಯಾವಾಗ ಈ ಪರಿಸ್ಥಿತಿ ಸಮಾಪ್ತಿಯಾಗುತ್ತದೆಯೋ ಆಗ ನಿಮಗೆ ಸಂಪೂರ್ಣ ನಷ್ಟಮೋಹಿಗಳು ಎಂದು ಕರೆಯಲಾಗುತ್ತದೆ. ಯಾವುದೇ ಪ್ರಕಾರದ ದೇಹ ಅಥವಾ ದೇಹದ ಜಗತ್ತಿನ ಪರಿಸ್ಥಿತಿ ನಮ್ಮ ಸ್ಥಿತಿಯನ್ನು ಅಲುಗಾಡಿಸಬಾರದು. ಅದೇ ಸಂಪೂರ್ಣ ಸ್ಥಿತಿಯಾಗಿದೆ. ಯಾವಾಗ ಇಂತಹ ಸಂಪೂರ್ಣ ಸ್ಥಿತಿಯನ್ನು ನೀವು ತಲುಪುತ್ತೀರೋ ಆಗ ಸೆಕೆಂಡ್ನಲ್ಲಿ ನಿಮ್ಮ ಮಾಸ್ಟರ್ ಸರ್ವಶಕ್ತಿವಂತನ ಸ್ವರೂಪದಲ್ಲಿ ಸಹಜವಾಗಿ ಸ್ಥಿತ ಆಗುತ್ತೀರಾ. ಇಂದಿನ ಶ್ಲೋಗನ್ ಆಗಿದೆ ಪವಿತ್ರತೆಯ ರಥ, ಸರ್ವಶ್ರೇಷ್ಠ ಸತ್ಯನಾರಾಯಣನ ರಥ ಆಗಿದೆ. ಈ ರಥದಲ್ಲೇ ಅತೀಂದ್ರಿಯ ಸುಖ ಸಮಾವೇಶ ಆಗಿದೆ. ನಿಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಶಕ್ತಿಯ ಸಹಯೋಗವನ್ನು ನೀಡುವಂತಹ ಸೇವೆಯನ್ನು ಮಾಡಿ. ಮನಸಾ ಸೇವೆ ಬೇಹದ್ದಿನ ಸೇವೆ ಆಗಿದೆ. ಎಷ್ಟು ನೀವು ನಿಮ್ಮ ಮನಸ್ಸಿನ ಮೂಲಕ ವಾಣಿಯ ಮೂಲಕ ಸ್ವಯಂ ಉದಾಹರಣೆ ಆಗುತ್ತೀರೋ ಅಷ್ಟು ಉದಾಹರಣೆಯಾದಂತಹ ನಿಮ್ಮನ್ನು ನೋಡಿ ಸ್ವತಃ ಎಲ್ಲರೂ ನಿಮಗೆ ಆಕರ್ಷಿತರಾಗುತ್ತಾರೆ. ಯಾವುದೇ ಪ್ರಕಾರದ ಸ್ಥೂಲ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಮನಸ್ಸಿನ ಮೂಲಕ ವೈಬ್ರೇಷನ್ ಅನ್ನು ಹರಡಿಸುವಂತಹ ಸೇವೆಯನ್ನು ಮಾಡಿ. ಹೇಗೆ ಕೆಲವರು ಬಿಸಿನೆಸ್ ಮ್ಯಾನ್ಗಳು ಇರುತ್ತಾರೆ, ಆ ವ್ಯಾಪಾರಿಗಳು ಕನಸಿನಲ್ಲೂ ಕೂಡ ತಮ್ಮ ವ್ಯವಹಾರವನ್ನೇ ನೋಡುತ್ತಿರುತ್ತಾರೆ. ವ್ಯಾಪಾರಿಗಳಿಗೆ ಕನಸಿನಲ್ಲೂ ಕೂಡ ವ್ಯಾಪಾರವೇ ಕಾಣಿಸುತ್ತಿರುತ್ತದೆ. ಅದೇ ರೀತಿ ವಿಶ್ವ ಕಲ್ಯಾಣವನ್ನು ಮಾಡುವುದು ನಿಮ್ಮ ಕೆಲಸ ಆಗಿದೆ. ಅಂದ ಮೇಲೆ ವಿಶ್ವ ಕಲ್ಯಾಣವನ್ನು ಮಾಡುವುದೇ ನಿಮ್ಮ ಕರ್ತವ್ಯ ಆಗಿದೆ. ಈ ಕರ್ತವ್ಯವನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಸದಾ ಸೇವೆಯಲ್ಲಿ ಬ್ಯುಸಿಯಾಗಿ ಇರಿ. ಒಳ್ಳೆಯದು. ಓಂ ಶಾಂತಿ.